ಕಪಟಿಗಳು ಪ್ರಾರ್ಥನೆಯನ್ನ ಮಾಡುವ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬಾರದು.
ಸಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಜೀಸಸ್ ಟಾಟ್ ಕನ್ಸರ್ನಿಂಗ್ ಕಮ್ಯುನಿಕೇಟಿಂಗ್ ವಿತ್ ಗಾಡ್,
ಯೇಸು ನಮಗೆ ತಿಳಿಸಿಕೊಟ್ಟಂತ ಬಹು ಪ್ರಮುಖವಾದ ಸಂಗತಿ ಏನಪ್ಪ ಅಂದ್ರೆ, ನಾವು ತಂದೆಯೊಟ್ಟಿಗೆ ಯಾವಾಗಲೂ ಮಾತುಕತೆಯನ್ನ ಮಾಡುವಂತದ್ದಾಗಿದೆ.
ಯು ನೋ, ವಿ ವರ್ ಕ್ರಿಯೇಟೆಡ್ ಟು ಟಾಕ್ ಟು ಗಾಡ್ ಅಂಡ್ ಹಿಯರ್ ಗಾಡ್ ಟಾಕ್ ಟು ಅಸ್.
ನಾವು ದೇವರೊಟ್ಟಿಗೆ ಮಾತನಾಡಲು ಮತ್ತು ದೇವರು ಮಾತನಾಡುವಂತದ್ದನ್ನು ನಾವು ಕೇಳಿಸಿಕೊಳ್ಳುವ ಸಲುವಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ.
ಯು ವುಡ್ ನಾಟ್ ಲೈಕ್ ಟು ಹ್ಯಾವ್ ಅ ಚೈಲ್ಡ್ ದಟ್ ಇಸ್ ಬೋತ್ ಡೆಫ್ ಅಂಡ್ ಡಂಬ್.
ಕಿವುಡು ಮತ್ತು ಮೂಕವಾಗಿರುವಂತ ಮಗುವನ್ನ ನೀವ್ಯಾರು ಹೊಂದಿಕೊಳ್ಳಲು ಬಯಸೋದಿಲ್ಲ.
Nobody would like to have such a child who doesn't speak and cannot hear.
ಮಾತನಾಡಲು ಬರದಂತ ಮತ್ತು ಕೇಳಿಸಿಕೊಳ್ಳಲು ಆಗದಂತ ಮಗುವನ್ನ ಯಾರೂ ಸಹ ಹೊಂದಿಕೊಳ್ಳಲು ಬಯಸುವುದಿಲ್ಲ.
The Bible says that we are made in the likeness of God.
ಸತ್ಯವೇದವು ಹೇಳುತ್ತದೆ, ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬುದಾಗಿ.
And the same desire that we have as fathers, mothers for our children, God also has in a much greater measure.
ತಂದೆ ತಾಯಿ ಆಗಿದ್ದುಕೊಂಡಂತ ನಾವುಗಳು ಹೆಚ್ಚಾದ ಬಯಕೆಯನ್ನು ಹೊಂದಿದಂತೆ ಮಕ್ಕಳ ವಿಷಯವಾಗಿ ದೇವರು ಸಹ ಅದಕ್ಕಿಂತ ದೊಡ್ಡದಾದ ಬಯಕೆಯನ್ನು ಹೊಂದಿದ್ದಾರೆ.
He does not want to have children that are deaf and dumb, that can't hear what he is saying and that never speak to him.
ತಾನು ಹೇಳುವಂತದ್ದನ್ನು ಕೇಳಿಸಿಕೊಳ್ಳಲಾಗದ ಮತ್ತು ಮಾತನಾಡಲು ಬರದಂತ ಕಿವುಡು ಮತ್ತು ಮೂಕ ಮಗುವನ್ನು ಹೊಂದಿಕೊಳ್ಳಲು ದೇವರು ಬಯಸೋದಿಲ್ಲ.
Are you one of those deaf and dumb Christians who never speaks to your father, who never hears what the father has to say to you?
ನೀವು ದೇವರೊಟ್ಟಿಗೆ ಮಾತನಾಡದಂತ ಮತ್ತು ದೇವರು ಹೇಳುವಂತದ್ದನ್ನ ಕೇಳಿಸಿಕೊಳ್ಳಲಾಗದಂತ ಕಿವುಡು ಮತ್ತು ಮೂಕ ಕ್ರೈಸ್ತರಾಗಿದ್ದೀರಾ?
Well, I want to say, if you are, you've missed a great deal of the Christian life.
ನಾನು ನಿಮಗೆ ಒಂದು ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಆ ರೀತಿಯಾಗಿ ಇದ್ರೆ ಕ್ರೈಸ್ತ ಜೀವಿತದ ಬಹುದೊಡ್ಡ ಒಪ್ಪಂದವನ್ನ ತಪ್ಪಿಸಿಕೊಂಡಿದ್ದೀರಿ.
God doesn't force us to listen to him or to speak to him, just like we don't force our children to speak to us.
ದೇವರು ಯಾವತ್ತೂ ಯಾರಿಗೂ ಒತ್ತಾಯ ಮಾಡೋದಿಲ್ಲ ತನ್ನ ಮಾತನ್ನ ಕೇಳಿಸಿಕೊಳ್ಳುವಂತೆ ಮತ್ತು ತನ್ನೊಟ್ಟಿಗೆ ಮಾತನಾಡುವಂತೆ. ಹೇಗೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒತ್ತಾಯ ಮಾಡೋದಿಲ್ಲಲ್ಲ ಈ ವಿಷಯವಾಗಿ, ಹಾಗೆ
we're delighted when they themselves are eager to speak to us.
ತಂದೆ ತಾಯಿಗಳಾದಂತ ನಾವು ತುಂಬಾ ಸಂತೋಷ ಪಡ್ತೀವಿ ಅವರಾಗೆ ಬಂದು ನಮ್ಮೊಟ್ಟಿಗೆ ಮಾತನಾಡಲು ಇಚ್ಛಿಸಿದಾಗ.
So what the Bible calls prayer is not a ritual.
ಸತ್ಯವೇದ ಹೇಳೋ ಪ್ರಕಾರ ಪ್ರಾರ್ಥನೆ ಅಂದರೆ ಅರ್ಥ ಏನು? ಅದು ಒಂದು ಧರ್ಮಾಚರಣೆಯಲ್ಲ.
It's not something that we go through a form repeating certain things to God, and it's certainly not something like a mantra. Far from it.
ಪ್ರಾರ್ಥನೆ ಅಂದ್ರೆ ಹೇಳಿದಂತ ವಿಷಯಗಳನ್ನೇ ಪದೇ ಪದೇ ದೇವರಿಗೆ ಹೇಳುವಂತದ್ದಲ್ಲ. ಅದು ಒಂದು ರೀತಿ ಮಂತ್ರ ಹೇಳುವ ರೀತಿಯಲ್ಲಿ ಅಲ್ಲ.
It is a child speaking to a father.
ಅದು ಯಾವ ರೀತಿಯಪ್ಪ ಅಂದ್ರೆ ಒಂದು ಮಗು ತನ್ನ ತಂದೆಯೊಟ್ಟಿಗೆ ಮಾತನಾಡಿದ ರೀತಿಯಲ್ಲಿ.
Jesus said in the Gospel of Matthew, chapter 6, verse 5, he was telling his disciples how they should pray, how they should communicate with God.
ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿನ 6ನೇ ಅಧ್ಯಾಯದ 5ನೇ ವಚನದಲ್ಲಿ ಯೇಸು ತನ್ನ ಶಿಷ್ಯಂದರಿಗೆ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು, ಅಂದರೆ ದೇವರೊಟ್ಟಿಗೆ ಯಾವ ರೀತಿ ಮಾತನಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ.
He said, when you pray, the important thing is not the content of your prayer as much as the state of your heart when you pray.
Yesu ee reetiyagi helidaru nimma hrudayadalli devarige yenenu helabeku embuvanta vishayagalanna prarthaneyalli heluvantaddu bahumukhya sangatiyalla.
That's why Jesus didn't place the emphasis on a certain words to be said, but he said, make sure that you don't pray like the hypocrites.
ಅದಕ್ಕಾಗಿ ಕೆಲವೊಂದು ಪದಗಳನ್ನ ಪ್ರಾರ್ಥನೆಯಲ್ಲಿ ಉಪಯೋಗಿಸಬೇಕು ಎಂಬುದಕ್ಕೆ ಯೇಸು ಒತ್ತು ಕೊಟ್ಟಿಲ್ಲ ಸತ್ಯವೇದದಲ್ಲಿ. ಆದರೆ ಯೇಸು ಹೇಳಿದ್ದೇನಪ್ಪ ಅಂದ್ರೆ, ನೀವು ನಿಶ್ಚಯ ಪಡಿಸಿಕೊಳ್ಳಬೇಕು ನಾನು ಕಪಟಿಗಳ ಹಾಗೆ ಪ್ರಾರ್ಥನೆಯನ್ನ ಮಾಡುತ್ತಿಲ್ಲ ಎಂಬುದಾಗಿ.
Now the word hypocrite means actor.
ಮತ್ತೊಂದು ಅರ್ಥದಲ್ಲಿ ಕಪಟಿತನ ಅಂದರೆ ನಟನು ಎಂಬುದಾಗಿ.
And you know, an actor is one who gets on the stage and pretends to be somebody which he is not really in real life.
ನಿಮಗೆ ಗೊತ್ತಿದೆ, ಒಬ್ಬ ನಟನು ತನ್ನ ನಿಜ ಜೀವಿತದಲ್ಲಿ ಏನು ಆಗಿಲ್ಲವೋ ಅದನ್ನು ನಟನೆ ಮಾಡಿ ವೇದಿಕೆಯಲ್ಲಿ ತೋರಿಸುವವನಾಗಿದ್ದಾನೆ.
In real life he may be a drunkard. On the stage he will act like a holy man.
ನಿಜ ಜೀವಿತದಲ್ಲಿ ಅವನು ಒಬ್ಬ ಕುಡುಕನಾಗಿರಬಹುದು, ಆದರೆ ತಾನು ಪವಿತ್ರನು ಅಥವಾ ಪರಿಶುದ್ಧನು ಎಂಬುದಾಗಿ ನಟನೆ ಮಾಡುತ್ತಾನೆ.
And there are a lot of religious hypocrites like that.
ಈ ರೀತಿಯಾಗಿ ಅನೇಕ ಧಾರ್ಮಿಕ ಕಪಟಿಗಳು ಇದ್ದಾರೆ.
Their stage is the church meeting room or hall.
ಅವರಿಗೆ ವೇದಿಕೆ ಯಾವುದಪ್ಪ ಅಂದ್ರೆ ಸಭೆ ಅಥವಾ ಪ್ರಾರ್ಥನೆ ಕೂಟ ಇಂಥವುಗಳಾಗಿವೆ.
And when they come to the church meeting on Sunday, they are dressed up to act.
ಅವರು ಭಾನುವಾರ ಸಭೆಯ ಕೂಟಕ್ಕೆ ಬಂದಾಗ ನಟನೆ ಮಾಡುವಂತ ವಸ್ತ್ರವನ್ನ ಧರಿಸಿರುತ್ತಾರೆ.
As holy people, it's a whole thing is a drama.
ಪವಿತ್ರನು ಅಥವಾ ಪರಿಶುದ್ಧನು ಎಂಬುದಾಗಿ ನಟನೆ ಮಾಡಿ ತೋರಿಸುವರಾಗಿರುತ್ತಾರೆ. ಒಂದು ರೀತಿ ಅದು ನಾಟಕ.
They pray, they preach, they do so many things.
ಅವರು ಪ್ರಾರ್ಥನೆ ಮಾಡುತ್ತಾರೆ, ಬೋಧನೆ ಮಾಡುತ್ತಾರೆ, ಇನ್ನೂ ಅನೇಕ ಸಂಗತಿಗಳನ್ನ ಸಭೆಯಲ್ಲಿ ಮಾಡುತ್ತಾರೆ.
But when they go back from that stage, which is the church and the meeting hall, they become their own selves again and they live the same old lives that they lived before.
ಅವರು ಸಭೆ ಅಥವಾ ಪ್ರಾರ್ಥನೆ ಕೂಟ ಎಂಬ ವೇದಿಕೆಯಿಂದ ತೆರಳಿದ ನಂತರ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಹೇಗಿದ್ರಲ್ಲ ಅದೇ ರೀತಿಯಲ್ಲಿ ಮತ್ತೆ ಮುಂದುವರಿಯುತ್ತಾರೆ.
Just like if you went to the house of an actor and you discovered that he is not behaving in the same way in his house like he behaved on the stage, you're not surprised.
ನೀವು ಒಬ್ಬ ನಟನ ಮನೆಗೆ ಹೋಗ್ತೀರಿ ಎಂಬುದಾಗಿ ಅಂದ್ಕೊಳ್ಳ್ರಿ, ಆ ನಟನು ಪರದೆಯಲ್ಲಿ ಹೇಗೆ ನಟಿಸಿದ್ನಲ್ಲ ಆ ರೀತಿಯಾಗಿ ಮನೆಯಲ್ಲಿ ಇಲ್ಲ ಎಂಬುದಾಗಿ ನೀವು ನೋಡುವಾಗ ನೀವು ಆಶ್ಚರ್ಯಚಕಿತರಾಗೋದಿಲ್ಲ.
Because you say, well, there he was acting, here he's a real person.
ಯಾಕೆಂದ್ರೆ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಆತನು ನಟನೆ ಮಾಡಿದ್ದಾನೆ, ಇಲ್ಲಿ ಈತನು ನಿಜವಾದ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ.
That's how it is with a lot of Christians.
ಅನೇಕ ಕ್ರೈಸ್ತರೊಟ್ಟಿಗೂ ಕೂಡ ಇದೇ ರೀತಿಯಾಗಿ ಇದೆ.
In the church they are acting, they are singing songs of great devotion to God which they don't really mean in their life.
ಸಭೆಯಲ್ಲಿ ಈ ರೀತಿಯಾಗಿ ಅನೇಕ ವಿಶ್ವಾಸಿಗಳು ನಟನೆ ಮಾಡುತ್ತಾರೆ, ಹಾಡುಗಳನ್ನ ಹಾಡುತ್ತಾರೆ, ಭಕ್ತಿಯನ್ನ ತೋರಿಸ್ತಾರೆ, ಆದರೆ ಅವರುಗಳು ಈ ರೀತಿಯಾಗಿ ಮನೆಯಲ್ಲಿ ಇರೋದಿಲ್ಲ.
When they come home, they are their real person.
ಅವರು ಮನೆಗೆ ಹಿಂತಿರುಗಿ ಬಂದಾಗ ನಿಜವಾದ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ.
And it's that type of thing which Jesus condemned the most.
ಈ ರೀತಿಯ ಸಂಗತಿಗಳನ್ನ ಯೇಸು ಹೆಚ್ಚಾಗಿ ಖಂಡಿಸಿದರು.
You and I would think that the greatest sins are murder, adultery, theft, etc.
ನೀವು ಮತ್ತು ನಾನು ಈ ರೀತಿಯಾಗಿ ಯೋಚಿಸಬಹುದು, ಬಹುದೊಡ್ಡ ಪಾಪಗಳು ಕೊಲೆ, ಕಳ್ಳತನ, ವ್ಯಭಿಚಾರ ಎಂಬುದಾಗಿ.
But Jesus placed another sin on top of all of these.
ಆದರೆ ಯೇಸು ಈ ಎಲ್ಲಾ ಪಾಪಗಳಿಗಿಂತ ಅತಿ ದೊಡ್ಡದಾದ ಪಾಪವೊಂದನ್ನ ಮೇಲೆ ಇಟ್ಟಿದ್ದಾರೆ.
And that was hypocrisy. Acting, pretending to be holy when you're not really holy.
ಅದು ಕಪಟಿತನವಾಗಿದೆ, ನಟನೆಯಾಗಿದೆ. ಅಂದರೆ ತಾನು ಪವಿತ್ರನು ಅಥವಾ ಪರಿಶುದ್ಧನು ಆಗಿಲ್ಲದೇ ಇದ್ದರೂ ತಾನು ಪರಿಶುದ್ಧನು ಎಂಬುದಾಗಿ ತೋರಿಸುವಂತದ್ದು.
And if you read the teaching of Jesus in the Gospels, you'll find that he condemned this type of religious acting more than he condemned adultery or murder or anything.
ಸುವಾರ್ತೆಯಲ್ಲಿ ಬರುವಂತ ಯೇಸು ಸ್ವಾಮಿಯ ಬೋಧನೆಗಳನ್ನು ನೀವು ಗಮನಿಸುವಾಗ ತಿಳಿದು ಬರುವುದೇನೆಂದರೆ ಯೇಸು ಕೊಲೆ ಮತ್ತು ವ್ಯಭಿಚಾರವನ್ನ ಖಂಡಿಸುವುದಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ನಟನೆಯನ್ನ ಹೆಚ್ಚು ಖಂಡಿಸಿದರು.
We read in the Gospels of women who were adulteresses whom Jesus didn't condemn. They were repentant and Jesus saved them.
ನೀವು ಸುವಾರ್ತೆಗಳಲ್ಲಿ ನೋಡ್ತೀರಾ, ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತಹ ಸ್ತ್ರೀಯನ್ನ ಯೇಸು ಶಿಕ್ಷಿಸಲಿಲ್ಲ, ಖಂಡಿಸಲಿಲ್ಲ, ಆದರೆ ಆ ಸ್ತ್ರೀಯು ಮಾನಸಾಂತರ ಪಟ್ಟಾಗ ಯೇಸು ಆಕೆಯನ್ನ ರಕ್ಷಿಸಿದರು.
There was a murderer hanging next to Jesus on the cross who got saved and went to heaven because he repented.
ಒಬ್ಬ ಕೊಲೆಗಾರನು ಯೇಸುವಿನ ಪಕ್ಕದಲ್ಲಿಯೇ ಇರುವಂತ ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಿದ್ದನು, ಆತನು ರಕ್ಷಿಸಲ್ಪಟ್ಟು ಪರಲೋಕಕ್ಕೆ ಹೋದನು, ಕಾರಣ ಆತನು ಮಾನಸಾಂತರ ಪಟ್ಟಿದ್ದಕ್ಕಾಗಿ.
ಯು ನೆವರ್ ಫೈಂಡ್ ಜೀಸಸ್ ಕಂಡೆಮಿಂಗ್ ದ ಮರ್ಡರರ್ಸ್ ಬಿಕಾಸ್ ದೇ ಆಲ್ರೆಡಿ ನೋ ಇಟ್ಸ್ ರಾಂಗ್ ಅಂಡ್ ಎವ್ರಿಬಡಿ ಇನ್ ದ ವರ್ಲ್ಡ್ ನೋಸ್ ಇಟ್ಸ್ ರಾಂಗ್.
ಯೇಸು ಕೊಲೆಗಾರರನ್ನ ಖಂಡಿಸುವಂತದ್ದನ್ನ ನಾವು ಸತ್ಯವೇದದಲ್ಲಿ ಎಲ್ಲೂ ಕಂಡುಕೊಳ್ಳುವುದಿಲ್ಲ. ಯಾಕೆಂದರೆ ಕೊಲೆಗಾರರಿಗೂ ಗೊತ್ತಿತ್ತು ಅದು ತಪ್ಪು ಎಂಬುದಾಗಿ ಮತ್ತು ಪ್ರತಿಯೊಬ್ಬರಿಗೂ ಗೊತ್ತು ಅದು ತಪ್ಪು ಎಂಬುದಾಗಿ.
Not that they are, those things are not sins, but they are so obvious that everybody knows it's wrong.
ಅವು ಪಾಪ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವು ಕಾಣುವಂತ ಪಾಪಗಳಾಗಿವೆ ಮತ್ತು ಎಲ್ಲರಿಗೂ ಗೊತ್ತಿರುವಂತ ಪಾಪಗಳಾಗಿವೆ.
Why did Jesus condemn the hypocrites?
ಹಾಗಿದ್ದಲ್ಲಿ ಯಾಕೆ ಯೇಸು ಕಪಟಿಗಳನ್ನ ಖಂಡಿಸಿದರು?
Because they were giving people the impression that they were very holy when they were not.
ಯಾಕೆಂದರೆ ಕಪಟಿಗಳು ತಾವು ಪವಿತ್ರರು ಆಗಿಲ್ಲದಿದ್ದರೂ ಸಹ ಜನರಿಗೆ ತಾವು ಪವಿತ್ರರು ಅಥವಾ ಪರಿಶುದ್ಧರು ಎಂಬುದಾಗಿ ತೋರಿಸುತ್ತಿದ್ದರು.
And that's what Jesus hated and detested and spoke against, and he called such people vipers and people who are ready to go to hell.
ಅದಕ್ಕಾಗಿ ಯೇಸು ಕಪಟಿತನವನ್ನ ದ್ವೇಷಿಸಿ ಅವರಲ್ಲಿ ಇರುವಂತ ಕಪಟೆತನವನ್ನ ಕಂಡಿಡಿದು ಅವರ ವಿರುದ್ಧವಾಗಿ ಮಾತನಾಡಿದರು. ಎಲೈ ಸರ್ಪ ಜಾತಿಯವರೇ, ನೀವು ನರಕಕ್ಕೆ ಯೋಗ್ಯರು ಎಂಬುದಾಗಿ ಯೇಸು ಹೇಳಿದರು.
So whom did Jesus condemn to hell first of all? Not the murderers and prostitutes and thieves, but the hypocrites.
ಹಾಗಿದ್ದಲ್ಲಿ ಯೇಸು ಪ್ರಥಮವಾಗಿ ನರಕಕ್ಕೆ ಯೋಗ್ಯರು ಎಂಬುದಾಗಿ ಯಾರಿಗೆ ಹೇಳಿದ್ದು? ಕೊಲೆಗಾರರಿಗಾಗಲಿ, ವ್ಯಭಿಚಾರಿಗಳಿಗಾಗಲಿ, ಅಥವಾ ಕಳ್ಳರಿಗಾಗಲಿ ಹೇಳಲಿಲ್ಲ. ಕಪಟಿಗಳಿಗೆ ಯೇಸು ಆ ಮಾತನ್ನ ಹೇಳಿದರು.
And we could say today the people who go to church and pretend to be so holy but who don't live at home the way they say when they go to church.
ಇವತ್ತು ನಾವು ಯಾರಿಗೆ ಈ ಮಾತನ್ನ ಹೇಳಬಹುದಪ್ಪ ಅಂದ್ರೆ, ಯಾರು ಸಭೆಗೆ ಹೋಗಿ ತಾವು ಹೆಚ್ಚು ಪವಿತ್ರರು ಎಂಬುದಾಗಿ ತೋರಿಸಿಕೊಂಡು ಮನೆಯಲ್ಲಿ ಆ ರೀತಿಯಾಗಿ ಯಾರು ಜೀವಿಸೋದಿಲ್ಲಲ್ಲ ಅಂತವರಿಗೆ ಈ ಮಾತನ್ನ ಹೇಳಬಹುದು.
And here Jesus speaks about hypocrites, actors. And he says that in relation to praying.
Yesu prarthaneya vishayakke sambandhapattange kapatigalu mattu nataru embudagi maatanadiddare.
So he tells his disciples, before I tell you how to pray, you need to learn how you should not pray.
Yesu swamiyu tanna shishyendrige yen kalisidrappa andre, hege neevu prarthaneyanna maadabeku embudanna kaliyuva modalu ಯಾವ ರೀತಿ ನಾನು ಪ್ರಾರ್ಥನೆಯನ್ನು ಮಾಡಬಾರದು ಎಂಬುದಾಗಿ ಕಲಿಬೇಕು ಎಂಬುದಾಗಿ.
Because even if you say the right words, if your heart attitude is one of a hypocrite, God will not hear you.
ನೀವು ಸರಿಯಾದ ಪದಗಳನ್ನು ಪ್ರಾರ್ಥನೆಯಲ್ಲಿ ಉಪಯೋಗಿಸಿದ್ರೂ ಸಹ ನಿಮ್ಮ ಹೃದಯದಲ್ಲಿ ಕಪಟಿತನ ತುಂಬಿತ್ತು ಅಂದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳೋದಿಲ್ಲ.
See, prayer is like a telephone call.
ನೋಡ್ರಿ, ಪ್ರಾರ್ಥನೆ ಎಂಬುವಂತದ್ದು ದೂರವಾಣಿ ಕರೆಯ ರೀತಿಯಲ್ಲಿದೆ.
When you dial a number, you wait until the other person has heard you.
ನೀವು ಒಬ್ಬರಿಗೆ ದೂರವಾಣಿ ಕರೆಯನ್ನ ಮಾಡಿದಾಗ ಆತನು ಮಾತನಾಡುವವರೆಗೂ ನೀವು ಕಾದುಕೊಂಡಿರುತ್ತೀರಿ.
That means he picks up the phone. You make sure he can hear, then only you speak.
ಅದರ ಅರ್ಥ, ನೀವು ದೂರವಾಣಿ ಕರೆಯನ್ನ ಮಾಡ್ತೀರಾ, ನೀವು ನಿಶ್ಚಯ ಪಡಿಸಿಕೊಳ್ಳುತ್ತೀರಿ ಆತನು ಮಾತನಾಡುತ್ತಿದ್ದಾನೋ ಇಲ್ಲವೋ ಅಂತ, ಆಗ ಮಾತಾಡ್ತೀರಿ ನೀವು.
In the same way, when we pray to God, that is, we're going to talk to God, it's exactly like talking on a telephone.
ಅದೇ ರೀತಿಯಾಗಿ ನೀವು ದೇವರಿಗೆ ಪ್ರಾರ್ಥನೆಯನ್ನ ಮಾಡುವಾಗ ಮತ್ತೊಂದು ರೀತಿಯಲ್ಲಿ ದೇವರೊಟ್ಟಿಗೆ ಮಾತನಾಡುವಾಗ ದೂರವಾಣಿ ಕರೆಯಲ್ಲಿ ಹೇಗೆ ಮಾತನಾಡುತ್ತಿರಲ್ಲ ಅದೇ ರೀತಿಯಾಗಿದ್ದು ಕೂಡ.
The first thing you got to make sure is that God is listening, that he can hear you.
ನೀವು ಮೊದಲು ನಿಶ್ಚಯಪಡಿಸಿಕೊಬೇಕು ದೇವರು ನಿಮ್ಮ ಮಾತನ್ನ ಕೇಳಿಸಿಕೊಳ್ತಾ ಇದ್ದಾನ ಅಂತ. ಯಾಕೆಂದ್ರೆ ಆತನು ನಿಮ್ಮ ಮಾತನ್ನ ಕೇಳಿಸಿಕೊಳ್ಳಬೇಕು.
Because if he's not hearing you, what's you speaking?
ದೇವರು ನಿಮ್ಮ ಮಾತನ್ನ ಕೇಳಿಸಿಕೊಳ್ತಾ ಇಲ್ಲ ಅಂದ್ರೆ ನೀವು ಮಾತನಾಡುವಂತದ್ದರಲ್ಲಿ ಪ್ರಯೋಜನ ಇಲ್ಲ.
Was he speaking on a telephone if there's nobody at the other end of the line?
ಮತ್ತೊಂದು ಕಡೆ ದೂರವಾಣಿಯಲ್ಲಿ ಯಾರು ಮಾತನಾಡ್ತಾ ಇಲ್ಲ ಅಂದ್ರೆ ನೀವು ಮಾತನಾಡಿ ಏನು ಪ್ರಯೋಜನ?
Have you thought of that?
ಅದರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನೀವು?
Do you ever think that prayer is like speaking on a telephone?
ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ ಪ್ರಾರ್ಥನೆ ಎನ್ನುವಂತದ್ದು ದೂರವಾಣಿ ಕರೆಯ ರೀತಿಯಲ್ಲಿ ಎಂಬುದಾಗಿ?
In a telephone you speak to a human being, in a prayer you talk to God.
ದೂರವಾಣಿ ಕರೆಯಲ್ಲಿ ನೀವು ಮತ್ತೊಬ್ಬ ಮಾನವರೊಟ್ಟಿಗೆ ಮಾತನಾಡ್ತೀರಿ, ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಮಾತನಾಡ್ತೀರಿ.
And in a telephone you listen to what the other person is saying to you.
ದೂರವಾಣಿ ಕರೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಏನು ಮಾತನಾಡ್ತಾ ಇದ್ದಾನಲ್ಲ ಅದನ್ನ ಕೇಳಿಸಿಕೊಳ್ಳುತ್ತೀರಿ.
And in prayer you should be listening to what God is saying to you as well.
ಅದೇ ರೀತಿ ಪ್ರಾರ್ಥನೆಯಲ್ಲಿ ನೀವು ಕೇಳಿಸಿಕೊಳ್ಳುವರಾಗಿರಬೇಕು ದೇವರು ಏನು ಮಾತನಾಡುತ್ತಿದ್ದಾರೆ ಎಂಬುದಾಗಿ.
For many people, prayer is only talking. And usually it's not even talking.
ಅನೇಕರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ, ಪ್ರಾರ್ಥನೆ ಎಂಬುವಂತದ್ದು ಕೇವಲ ಮಾತನಾಡುವಂತದ್ದು ಅಂತ. ಆದರೆ ಸಾಮಾನ್ಯವಾಗಿ ಮಾತನಾಡುವಂತದ್ದಲ್ಲ.
It's just asking God to give you this and give you that and give your family this and give your family that. That's it.
ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ನನ್ನ ಕುಟುಂಬಕ್ಕೆ ಇದನ್ನ ಕೊಡು ಅದನ್ನ ಕೊಡು, ನನಗೆ ಇದರ ಅವಶ್ಯಕತೆ ಇದೆ ಇದನ್ನ ಕೊಡು ಎಂಬುವಂತದ್ದನ್ನ ಹೇಳುವುದಾಗಿದೆ.
ಜಸ್ಟ್ ಆಸ್ಕಿಂಗ್ ಇಸ್ ಲೈಕ್ ಎ ಶಾಪಿಂಗ್ ಲಿಸ್ಟ್.
ಅದು ಒಂದು ರೀತಿ ಕೊಳ್ಳುವಂತ ಪಟ್ಟಿಯನ್ನ ಸಿದ್ಧ ಮಾಡಿದಂತೆ ಇರುತ್ತದೆ.
ಯು ನೋ ಯು ಗೋ ಟು ದ ಮಾರ್ಕೆಟ್ ವಿತ್ ಎ ಶಾಪಿಂಗ್ ಲಿಸ್ಟ್ ಅಂಡ್ ಯು ನೋ ಯುವರ್ ವೈಫ್ ಹ್ಯಾಸ್ ಟೋಲ್ಡ್ ಯು ಟು ಬೈ ದಿಸ್ ಅಂಡ್ ದಿಸ್ ಅಂಡ್ ದಿಸ್ ಅಂಡ್ ದಿಸ್ ಅಂಡ್ ದಿಸ್ ಅಂಡ್ ದಿಸ್.
ನೀವು ಮಾರುಕಟ್ಟೆಗೆ ಹೋಗ್ತೀರಿ, ನಿಮ್ಮ ಹೆಂಡತಿಯು ನಿಮಗೆ ಒಂದು ಕೊಳ್ಳುವಿಕೆಯ ಪಟ್ಟಿಗಳನ್ನ ಕೊಟ್ಟಿರ್ತಾರೆ.
ಸೊ ಯು ಗೋ ಟು ಗಾಡ್ ಅಂಡ್ ಸೇ ಲಾರ್ಡ್ ಗಿವ್ ಮಿ ಡು ದಿಸ್ ಅಂಡ್ ಡು ದಿಸ್ ಅಂಡ್ ಡು ದಿಸ್ ಅಂಡ್ ಡು ದಿಸ್.
ಅದೇ ರೀತಿ ನೀವು ಕೂಡ ದೇವರಿಗೆ ಇದನ್ನ ನನಗೆ ಮಾಡು ಅದನ್ನ ನನಗೆ ಕೊಡು ಎಂಬುದಾಗಿ ಹೇಳ್ತಾ ಇರ್ತೀರಿ.
ದಟ್ಸ್ ನಾಟ್ ರಿಯಲಿ ಪ್ರೇಯರ್.
ಅದು ನಿಜವಾಗಿಯೂ ಪ್ರಾರ್ಥನೆ ಅಲ್ಲ.
ಯು ನೋ ವಾಟ್ ಡು ಯು ಥಿಂಕ್ ಆಫ್ ಎ ಚೈಲ್ಡ್ ಹೂ ಓನ್ಲಿ ವಾಂಟ್ಸ್ ಟು ಟಾಕ್ ಟು ಹಿಸ್ ಫಾದರ್ ವೆನ್ ಹಿ ವಾಂಟ್ಸ್ ಟು ಗೆಟ್ ಸಮಥಿಂಗ್ ಫ್ರಮ್ ಹಿಸ್ ಫಾದರ್. ನೌ ಬೈ ಮಿ ಎ ಚಾಕ್ಲೇಟ್ ಆರ್ ಬೈ ಮಿ ದಿಸ್ ಆರ್ ಬೈ ಮಿ ದಟ್ ಅಂಡ್ ಗೆಟ್ ಮಿ ದಟ್.
ಒಂದು ಮಗು ಯಾವಾಗಲೂ ತಂದೆಯೊಟ್ಟಿಗೆ ಮಾತನಾಡುತ್ತಾ ಇದ್ದರೆ ಆ ತಂದೆಗೆ ಮಗು ನನಗೆ ಚಾಕ್ಲೇಟ್ ಅನ್ನ ತಂದುಕೊಡು ಮತ್ತು ಬೇರೆ ಏನನ್ನು ತಂದುಕೊಡು ಎಂಬುದನ್ನು ಹೇಳುವಾಗ ನಿಮಗೆ ಏನಂತ ಅನ್ನಿಸುತ್ತೆ ಆ ಮಗುವನ್ನ ನೋಡಿ?
ಅಂಡ್ ದಟ್ಸ್ ದಿ ಓನ್ಲಿ ಟೈಮ್ ದ ಚೈಲ್ಡ್ ವಾಂಟ್ಸ್ ಟು ಟಾಕ್ ಟು ಹಿಸ್ ಫಾದರ್.
ಏನಾದರೂ ಬೇಕಿತ್ತು ಅಂದಾಗ ಮಾತ್ರ ಆ ಮಗು ತಂದೆಯೊಟ್ಟಿಗೆ ಮಾತನಾಡುತ್ತದೆ.
ವುಡ್ ಯು ಬಿ ಹ್ಯಾಪಿ ವಿತ್ ಸಚ್ ಎ ಚೈಲ್ಡ್?
ಅಂತಹ ಮಕ್ಕಳನ್ನ ನೀವು ನೋಡಿ ಸಂತೋಷ ಪಡ್ತೀರಾ?
ಯು ನೋ ಅಸ್ ಸೂನ್ ಅಸ್ ದ ಚೈಲ್ಡ್ ಕಮ್ಸ್ ಟು ಯು ಹಿ ಇಸ್ ಆಸ್ಕಿಂಗ್ ಫಾರ್ ಸಮಥಿಂಗ್.
ಆ ಮಗು ಬಂದ ಕೂಡಲೇ ನಿಮಗೆ ಅರ್ಥ ಆಗುತ್ತೆ ಏನೋ ಬೇಕಾಗಿದೆ ಅದಕ್ಕೆ ಅಂತ.
ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಅದರ್ ಕಾನ್ವರ್ಸೇಷನ್ ವಿತ್ ಯು. ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲಿಸ್ನಿಂಗ್ ಟು ಯು.
ನಿಮ್ಮಿಂದ ಕೇಳಲಿಕ್ಕೆ ಆ ಮಗುಗೆ ಆಸಕ್ತಿ ಇರೋದಿಲ್ಲ. ಆ ಮಗುವಿಗೆ ನಿಮ್ಮೊಟ್ಟಿಗೆ ಸಂಭಾಷಣೆಯನ್ನ ಮಾಡಲು ಇಷ್ಟ ಇರೋದಿಲ್ಲ.
ಹಿ ಜಸ್ಟ್ ವಾಂಟ್ಸ್ ಟು ಆಸ್ಕ್ ಯು ಫಾರ್ ಸಮಥಿಂಗ್. ಇಫ್ ಯು ಗಿವ್ ದಟ್ ಟು ಹಿಮ್ ಹಿ ಇಸ್ ಹ್ಯಾಪಿ.
ಆ ಮಗು ಏನೋ ಒಂದನ್ನ ಬಂದು ನಿಮ್ಮ ಬಳಿಗೆ ಕೇಳಿಕೊಳ್ಳುತ್ತೆ, ನೀವು ಅದನ್ನ ತೆಗೆದುಕೊಟ್ರೆ ಆಗ ಆ ಮಗು ಸಂತೋಷವಾಗಿರುತ್ತೆ.
ಎ ಲಾಟ್ ಆಫ್ ಕ್ರಿಶ್ಚಿಯನ್ಸ್ ಆರ್ ಲೈಕ್ ದಟ್.
ಅನೇಕ ಕ್ರೈಸ್ತರು ಇದೇ ರೀತಿಯಾಗಿ ಇದ್ದಾರೆ.
ಐ ವಾಂಟ್ ಟು ಸೇ ದಟ್ ಜಸ್ಟ್ ಲೈಕ್ ಯು ವುಡ್ ನಾಟ್ ಲೈಕ್ ಟು ಹ್ಯಾವ್ ಅ ಚೈಲ್ಡ್ ಲೈಕ್ ದಟ್, ಗಾಡ್ ಇಸ್ ನಾಟ್ ಹ್ಯಾಪಿ ವಿತ್ ಚಿಲ್ಡ್ರನ್, ಹಿಸ್ ಚಿಲ್ಡ್ರನ್ ಹೂ ಆರ್ ಲೈಕ್ ದಟ್.
ನಾನು ನಿಮಗೆ ಒಂದು ವಿಷಯವನ್ನ ಹೇಳಿಕ್ ಇಷ್ಟಪಡ್ತೇನೆ. ಈ ರೀತಿಯ ಮಕ್ಕಳನ್ನ ತಂದೆ ತಾಯಿಗಳಾದಂತ ನಾವು ಹೊಂದಿಕೊಳ್ಳಲು ಇಷ್ಟಪಡೋದಿಲ್ಲಲ್ಲ, ಅದೇ ರೀತಿ ದೇವರು ಸಹ ಇಂತಹ ಮಕ್ಕಳನ್ನ ಇಷ್ಟಪಡೋದಿಲ್ಲ.
ಸೊ ಪ್ರೇಯರ್ ಇಸ್ ಮೋರ್ ದನ್ ಜಸ್ಟ್ ಆಸ್ಕಿಂಗ್.
ಪ್ರಾರ್ಥನೆಯು ಕೇವಲ ಕೇಳಿಕೊಳ್ಳುವುದಕ್ಕಿಂತ ಹೆಚ್ಚಾದದ್ದು.
ಇಟ್ಸ್ ಕಮ್ಯುನಿಕೇಟಿಂಗ್, ಇಟ್ಸ್ ಟಾಕಿಂಗ್ ಅಂಡ್ ಲಿಸ್ನಿಂಗ್ ಟು ಗಾಡ್ ಅಂಡ್ ಎಂಜಾಯಿಂಗ್ ಅವರ್ ಟೈಮ್ ಟುಗೆದರ್.
ಅದು ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂತದ್ದು, ಮಾತನಾಡುವಂತದ್ದು, ಕೇಳಿಸಿಕೊಳ್ಳುವಂತದ್ದು ಮತ್ತು ದೇವರೊಟ್ಟಿಗಿನ ಸಮಯವನ್ನ ಬಹಳ ಸಂತೋಷದಿಂದ ಕಳೆಯುವಂತದ್ದಾಗಿದೆ.
ಫಾರ್ ಮೆನಿ ಪೀಪಲ್ ಪ್ರೇಯರ್ ಇಸ್ ಅ ಬೋರಿಂಗ್ ಥಿಂಗ್ ಬಿಕಾಸ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ವಾಟ್ ಇಟ್ ರಿಯಲಿ ಇಸ್.
ಅನೇಕರಿಗೆ ಪ್ರಾರ್ಥನೆ ಎಂಬುವಂತದ್ದು ಬೇಸರದ ವಿಷಯವಾಗಿದೆ, ಯಾಕೆಂದರೆ ಅವರು ಅರ್ಥ ಮಾಡಿಕೊಂಡಿಲ್ಲ ಪ್ರಾರ್ಥನೆ ಎಂದರೆ ಏನು ಅಂತ.
ಸೊ ಇಫ್ ಯು ಟೇಕ್ ದಿಸ್ ಪ್ಯಾಸೇಜ್ ಸೀರಿಯಸ್ಲಿ ವಿಚ್ ಜೀಸಸ್ ಸ್ಪೋಕ್ ಹಿಯರ್, ಇಟ್ ಕ್ಯಾನ್ ಚೇಂಜ್ ಅವರ್ ಹೋಲ್ ಲೈಫ್.
ಯೇಸು ಈ ಸುವಾರ್ತೆಯಲ್ಲಿ ಮಾತನಾಡಿರುವಂತದ್ದನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತವನ್ನ ಇದು ಸಂಪೂರ್ಣವಾಗಿ ಬದಲಿಸುತ್ತದೆ.
ದ ಫಸ್ಟ್ ಥಿಂಗ್ ಹಿ ಸೆಡ್ ಇಸ್ ಡೋಂಟ್ ಆಕ್ಟ್.
ಮೊದಲ ಸಂಗತಿ ಯೇಸು ಹೇಳಿದ್ದು ನಟನೆ ಮಾಡಬೇಡಿರಿ ಅಂತ.
ವೆನ್ ಯು ಕಮ್ ಟು ಪ್ರೇ ಡೋಂಟ್ ಪ್ರೇ ಇನ್ ಆರ್ಡರ್ ಟು ಬಿ ಸೀನ್ ಬೈ ಮೆನ್.
ನೀವು ಪ್ರಾರ್ಥನೆಯನ್ನ ಮಾಡಲು ಬಂದಾಗ ಜನರಿಗೆ ಕಾಣಿಸಿಕೊಳ್ಳುವ ಸಲುವಾಗಿ ಬರಬೇಡಿರಿ.
ಬಟ್ ಹಿ ಸೆಡ್ ವೆನ್ ಯು ಪ್ರೇ ವರ್ಸ್ 6 ಮ್ಯಾಥ್ಯೂ 6:6 ಗೋ ಇಂಟು ಯುವರ್ ಇನ್ನರ್ ರೂಮ್ and when you shut your door, pray to your father who is in secret.
Mattaya 6ne adhyaya 6ne vachanadalli yesu ee reetiyagi helidare, neenu prarthaneyanna madabekadre ninna ekantavada koneyolage hogi bagilanna muchikondu antarangadalliyu iruva ninna tandege prarthane madu embudagi.
And your father who is in secret will repay you.
Antarangadalli nadiyuvudanna noduva ninna tandeyu ನಿನಗೆ ಫಲವನ್ನ ಕೊಡುವರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
ಸೊ ದ ಫಸ್ಟ್ ಥಿಂಗ್ ಹಿ ಸೆಡ್ ಆಕ್ಟರ್ಸ್ ಡು ರಿಲಿಜಿಯಸ್ ಆಕ್ಟರ್ಸ್ ಆರ್ ದೇ ವಾಂಟ್ ಟು ಶೋ ಅದರ್ ಪೀಪಲ್ ಹೌ ಹೋಲಿ ದೇ ಆರ್.
ಮೊದಲನೇದಾಗಿ ಇಲ್ಲಿ ಯೇಸು ಹೇಳಿದ್ದೇನಪ್ಪ ಅಂದ್ರೆ ನಟರು ಅಂದರೆ ಧಾರ್ಮಿಕ ನಟರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ತಾವು ಪರಿಶುದ್ಧರು ಎಂಬುದಾಗಿ ಜನರಿಗೆ ತೋರಿಸುವ ಸಲುವಾಗಿ.
ಅಂಡ್ ಒನ್ ವೇ ದೇ ಡೂ ದಟ್ ಇಸ್ ಬೈ ಲೆಟಿಂಗ್ ಅದರ್ ಪೀಪಲ್ ನೋ ದಟ್ ದೇ ಆರ್ ಪ್ರೇಯಿಂಗ್ ಅ ಲಾಟ್.
ಅವರಿಗೆ ಇರುವಂತ ಒಂದು ಮಾರ್ಗ ಯಾವ್ದಪ್ಪ ಅಂದ್ರೆ ಜನರಿಗೆ ಹೆಚ್ಚು ತಿಳಿಸಿಕೊಡ್ತಾರೆ ಮತ್ತು ಗೊತ್ತು ಮಾಡಿಕೊಡ್ತಾರೆ ಹೆಚ್ಚು ಹೊತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ.
ಡ್ಯೂ ಲೆಟ್ ಅದರ್ ಪೀಪಲ್ ನೋ ದಟ್ ಯು ಆರ್ ಪ್ರೇಯಿಂಗ್ ಅ ಲಾಟ್.
ನೀವು ಹೆಚ್ಚು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ ಅಂತ ಜನರಿಗೆ ನೀವು ಗೊತ್ತು ಮಾಡಿಕೊಡ್ತೀರಾ ಯಾವಾಗಲೂ?
ಡ್ಯೂ ಯು ಟಾಕ್ ಅ ಲಾಟ್ ಅಬೌಟ್ ಪ್ರೇಯರ್ ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ ಪೀಪಲ್ ದಟ್ ಯು ಆರ್ ಪ್ರೇಯಿಂಗ್ ಅ ಲಾಟ್?
ನೀವು ಯಾವಾಗಲೂ ಪ್ರಾರ್ಥನೆಯ ಬಗ್ಗೆ ಜನರೊಟ್ಟಿಗೆ ಹೆಚ್ಚು ಮಾತನಾಡ್ತೀರಾ, ಅದರ ಮುಖಾಂತರ ಜನರನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ, ನಾನು ಹೆಚ್ಚು ಹೊತ್ತು ಪ್ರಾರ್ಥನೆ ಮಾಡ್ತೇನೆ ಅಂತ?
ಅಂಡ್ ವೆನ್ ಯು ಆರ್ ಪ್ರೇಯಿಂಗ್ ಇನ್ ಪಬ್ಲಿಕ್ ಸೇ ಇನ್ ಎ ಮೀಟಿಂಗ್ ದೇರ್ ಆರ್ ಸಮ್ ಪೀಪಲ್ ಯು ನೋ ಹೂ ಆರ್ ಸೋ ಶೈ ನೆವರ್ ದೇ ನೆವರ್ ಪ್ರೇ ಇನ್ ಪಬ್ಲಿಕ್ ದಟ್ಸ್ ಒನ್ ಎಕ್ಸ್ಟ್ರೀಮ್.
ನೀವು ಸಾರ್ವಜನಿಕ ಸಭೆಯಲ್ಲಿ ಅಥವಾ ಪ್ರಾರ್ಥನೆಯ ಕೂಟದಲ್ಲಿ ಪ್ರಾರ್ಥನೆಯನ್ನ ಮಾಡುವಾಗ ಇನ್ನು ಕೆಲವರು ಬಹಳ ನಾಚಿಕೆಯಿಂದ ಇರ್ತಾರೆ, ಅವರು ಸಾರ್ವಜನಿಕವಾಗಿ ಹೆಚ್ಚು ಪ್ರಾರ್ಥನೆಯನ್ನ ಮಾಡ್ತಾ ಇರೋದಿಲ್ಲ. ಅದು ಒಂದು ವರ್ಗ.
ದಿ ಅದರ್ ಎಕ್ಸ್ಟ್ರೀಮ್ ಯು ಫೈಂಡ್ ಸಮ್ ಪೀಪಲ್ ಹು ಆರ್ ಆಲ್ವೇಸ್ ವಾಂಟಿಂಗ್ ಟು ಪ್ರೇ ಲಾಂಗ್ ಬೋರಿಂಗ್ ಪ್ರೇಯರ್ಸ್ ಇನ್ ಪಬ್ಲಿಕ್.
ಮತ್ತೊಂದು ವರ್ಗ ಯಾವ್ದಪ್ಪ ಅಂದ್ರೆ ಸಾರ್ವಜನಿಕವಾಗಿ ಅವರು ತುಂಬಾ ಉದ್ದನೆಯ ಪ್ರಾರ್ಥನೆಗಳನ್ನ ಮಾಡ್ತಾರೆ, ಆ ಪ್ರಾರ್ಥನೆಯು ತೀರಾ ಬೇಸರದಿಂದ ಕೂಡಿರುತ್ತದೆ.
ಹೂ ಆರ್ ದೇ ಪ್ರೇಯಿಂಗ್ ಫಾರ್? ದೇ ಆರ್ ನಾಟ್ ಪ್ರೇಯಿಂಗ್ ಟು ಗಾಡ್.
ಅವರು ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ? ದೇವರಿಗಂತೂ ಮಾಡ್ತಾ ಇರೋದಿಲ್ಲ.
ದೇ ಆರ್ ಪ್ರೇಯಿಂಗ್ ಟು ಇಂಪ್ರೆಸ್ ಆಲ್ ದಿ ಅದರ್ ಪೀಪಲ್ ಇನ್ ದಿ ಮೀಟಿಂಗ್.
ಅವರು ಪ್ರಾರ್ಥನೆಯಲ್ಲಿ ಕೂಡಿ ಬಂದಂತವರನ್ನ ಮೆಚ್ಚಿಸುವ ಸಲುವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ.
ಇಟ್ ಬಿ ಅ ಗುಡ್ ಥಿಂಗ್ ಇಫ್ ಯು ಆಸ್ಕ್ ಯುವರ್ ಸೆಲ್ಫ್ ನೆಕ್ಸ್ಟ್ ಟೈಮ್ ಆರ್ ಎನಿ ಟೈಮ್ ವೆನ್ ಯು ಪ್ರೇ ಇನ್ ಪಬ್ಲಿಕ್ ವೆದರ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಪ್ರೇ ಇನ್ ಪ್ರೈವೇಟ್ ಆಲ್ಸೋ.
ನೀವು ಇನ್ನು ಮುಂದೆ ಸಾರ್ವಜನಿಕವಾಗಿ ಪ್ರಾರ್ಥನೆಯನ್ನ ಮಾಡುವಾಗ ನಿಮ್ಮನ್ನ ನೀವು ಕೇಳಿಕೊಳ್ಳಬೇಕು, ನಾನು ಏಕಾಂತದಲ್ಲಿ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡುತ್ತೇನೆ ಎಂಬುದಾಗಿ. ಇದು ಉತ್ತಮವಾದ ಸಂಗತಿಯಾಗಿದೆ.
ಫಾರ್ ಎಕ್ಸಾಂಪಲ್, ಸಪೋಸಿಂಗ್ ಯು ಆರ್ ಪ್ರೇಯಿಂಗ್ ಇನ್ ಪಬ್ಲಿಕ್, ಓ ಗಾಡ್ ಐ ವಾಂಟ್ ಲಾಟ್ ಆಫ್ ಪೀಪಲ್ ಟು ಬಿ ಕನ್ವರ್ಟೆಡ್ ಅಂಡ್ ಟು ಹ್ಯಾವ್ ಫೇತ್ ಇನ್ ಯು ಇನ್ ದಿಸ್ ಕಂಟ್ರಿ ಅಂಡ್ ಪ್ರೇ ಫಾರ್ ದ ಮಿಲಿಯನ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ ಹೂ ನೀಡ್ ಟು ಹಿಯರ್ ದ ಗಾಸ್ಪೆಲ್.
ಉದಾಹರಣೆಗೆ ನಿಮ್ಮ ಪ್ರಾರ್ಥನೆಯು ಸಾರ್ವಜನಿಕವಾಗಿ ಈ ರೀತಿಯಾಗಿ ಇತ್ತು ಅಂದುಕೊಳ್ಳುವುದಾದ್ರೆ, ಓ ದೇವರೇ, ಈ ದೇಶದಲ್ಲಿ ಅನೇಕರು ಸುವಾರ್ತೆಯನ್ನ ಕೇಳಿಕೊಳ್ಳಬೇಕು, ಅವರು ಪರಿವರ್ತನೆಯನ್ನ ಹೊಂದಿ ನಿನ್ನಲ್ಲಿ ನಂಬಿಕೆಯನ್ನ ಇಡಬೇಕು ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇತ್ತು ಅಂದ್ರೆ,
ಆಸ್ಕ್ ಯುವರ್ಸೆಲ್ಫ್ ಡು ಯು ಹ್ಯಾವ್ ದಟ್ ಸೇಮ್ ಬರ್ಡನ್ ಆಫ್ ಪ್ರೇಯರ್ ವೆನ್ ಯು ಆರ್ ಆಲ್ ಬೈ ಯುವರ್ಸೆಲ್ಫ್ ಇನ್ ಯುವರ್ ರೂಮ್, ಆರ್ ಡು ಯು ಪ್ರೇ ದೋಸ್ ಥಿಂಗ್ಸ್ ಓನ್ಲಿ ವೆನ್ ಯು ಆರ್ ಇನ್ ಪಬ್ಲಿಕ್ ಇನ್ ದ ಮೀಟಿಂಗ್ ಟು ಇಂಪ್ರೆಸ್ ಅದರ್ ಪೀಪಲ್ ದಟ್ ಯು ಆರ್ ಅ ವೆರಿ ವೆರಿ ಸ್ಪಿರಿಚುವಲ್ ಪರ್ಸನ್?
ನಿಮಗೆ ನೀವು ಕೇಳಿಕೊಳ್ಳಿರಿ, ಆಗ ನಾನು ಏಕಾಂತದಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಲು ಭಾರವನ್ನ ಹೊಂದಿದ್ದೇನಾ, ಅಥವಾ ಸಾರ್ವಜನಿಕವಾಗಿ ಜನರನ್ನ ಮೆಚ್ಚಿಸುವ ಸಲುವಾಗಿ ಮತ್ತು ನಾನು ಹೆಚ್ಚು ಆತ್ಮಿಕನು ಎಂದು ತೋರಿಸುವ ಸಲುವಾಗಿ ಈ ರೀತಿಯ ಪ್ರಾರ್ಥನೆಯನ್ನ ಮಾಡುತ್ತಿದ್ದೇನಾ ಎಂಬುದಾಗಿ.
That is acting.
ಅದು ನಟನೆಯಾಗಿದೆ.
Acting is praying in the presence of others as though you got a great burden and not really having that burden in your heart.
ನಟನೆ ಎನ್ನುವಂಥದ್ದು ನಿಮ್ಮ ಹೃದಯದಲ್ಲಿ ನಿಜವಾಗಿಯೂ ಭಾರವೇ ಇಲ್ಲದಿದ್ರೂ ಕೂಡ ಜನರಿಗೆ ನನಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂತ ಭಾರ ಇದೆ ಎಂಬುದಾಗಿ ತೋರಿಸಿಕೊಳ್ಳುವಂತದ್ದಾಗಿದೆ.
ಇಟ್ ಕುಡ್ ಬಿ ಪ್ರೇಯಿಂಗ್ ಇನ್ ವೆರಿ ಫ್ಲವರಿ ಲ್ಯಾಂಗ್ವೇಜ್ ಇಂಪ್ರೆಸಿವ್.
ಅದು ಒಳ್ಳೆಯ ಭಾಷೆಯಿಂದ ಕೂಡಿದ್ದಂತ ಪ್ರಾರ್ಥನೆ ಆಗಿರಬಹುದು, ಮತ್ತೊಬ್ಬರಿಗೆ ಮೆಚ್ಚುಗೆಯಾದಂತದ್ದಾಗಿರಬಹುದು.
ಅಂಡ್ ಟ್ರೈಂಗ್ ಟು ಶೋ ಆಫ್ ಟು ಅದರ್ಸ್ ಫಾರ್ ಎ ವಂಡರ್ಫುಲ್ ಪ್ರೇಯರ್ ಯು ಮೇಕ್ ಅಂಡ್ ಗಾಡ್ ಇಸ್ ನಾಟ್ ಇಂಪ್ರೆಸ್ಡ್ ಅಟ್ ಆಲ್.
ನೀವು ಎಂತಹ ಅದ್ಭುತ ಪ್ರಾರ್ಥನೆಗಾರರು ಎಂಬುದನ್ನ ಜನರಿಗೆ ತೋರಿಸುವ ಸಲುವಾಗಿ ಮಾಡಿದಂತ ಪ್ರಾರ್ಥನೆ ಅದಾಗಿರಬಹುದು, ಆದರೆ ದೇವರು ಈ ರೀತಿಯ ನಿಮ್ಮ ಪ್ರಾರ್ಥನೆಯನ್ನ ಮೆಚ್ಚಿಕೊಳ್ಳೋದಿಲ್ಲ.
ದೀಸ್ ಆರ್ ದಿ ಏರಿಯಾಸ್ ಇನ್ ವಿಚ್ ವಿ ಕ್ಯಾನ್ ಪ್ರೇ ಓನ್ಲಿ ಫಾರ್ ಮೆನ್ ಟು ಹಿಯರ್.
ಇಂತಹ ಕ್ಷೇತ್ರಗಳಲ್ಲಿ ಕೇವಲ ಮನುಷ್ಯರು ಕೇಳಿಸಿಕೊಳ್ಳುವ ಸಲುವಾಗಿ ನಾವು ಪ್ರಾರ್ಥನೆಯನ್ನ ಮಾಡುತ್ತೇವೆ.
ಅಂಡ್ ಇಫ್ ಯು ಹ್ಯಾವ್ ಡನ್ ಲೈಕ್ ದಟ್ ವೀ ಆಲ್ ಡನ್ ಇಟ್. ಇಫ್ ಯು ಆರ್ ಆನೆಸ್ಟ್ ವೀ ಹ್ಯಾವ್ ಟು ಅಡ್ಮಿಟ್ ದಟ್ ವೀ ಆಲ್ ಡನ್ ಇಟ್.
ನೀವು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಾವೆಲ್ಲರೂ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ, ಅದನ್ನ ನಾವು ಒಪ್ಪಿಕೊಳ್ಳುವರಾಗಿರಬೇಕು.
ಬಟ್ ವೆನ್ ವಿ ಗೋ ಹೋಮ್ ಫ್ರಮ್ ಸಚ್ ಎ ಮೀಟಿಂಗ್ ಯು ಮಸ್ಟ್ ಸೇ ಲಾರ್ಡ್ ಫರ್ಗಿವ್ ಮೀ ಐ ಹ್ಯಾವ್ ಸಿನ್ಡ್ ಮೈ ಪ್ರೇಯರ್ ವಾಸ್ ಅ ಸಿನ್ಫುಲ್ ಪ್ರೇಯರ್ ಬಿಕಾಸ್ ಐ ಆಫರ್ಡ್ ಇಟ್ ಟು ಮ್ಯಾನ್ ಪ್ಲೀಸ್ ಫರ್ಗಿವ್ ಮೀ.
ಇಂತಹ ಕೂಟವನ್ನ ಮುಗಿಸಿಕೊಂಡು ನಾವು ಮನೆಗೆ ಹೋದಾಗ ನೀವು ದೇವರಿಗೆ ಹೇಳಬೇಕು, ದೇವರೇ ನಾನು ಪಾಪ ಮಾಡಿದ್ದೇನೆ, ಯಾಕೆಂದರೆ ನಾನು ಪಾಪ ಉಳ್ಳಂತ ಪ್ರಾರ್ಥನೆಯನ್ನ ಮಾಡಿದ್ದೇನೆ, ನಾನು ಆ ಪ್ರಾರ್ಥನೆಯನ್ನ ಜನರನ್ನ ಮೆಚ್ಚಿಸುವ ಸಲುವಾಗಿ ಮಾಡಿದ್ದೇನೆ, ಕ್ಷಮಿಸು ಎಂಬುದಾಗಿ ಹೇಳಬೇಕು.
If we do that, we'll find the next time we can pray more sincerely to God.
ನೀವು ಇದನ್ನ ಮಾಡುವಾಗ ನೀವು ಕಂಡುಕೊಳ್ಳುವುದು ಏನಪ್ಪಾ ಅಂದ್ರೆ, ಮುಂದಿನ ಬಾರಿ ನೀವು ದೇವರಿಗೆ ಬಹಳ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನ ಮಾಡ್ತೀರ. ಆಮೆನ್.